ஸ்ரீ குருப்யோ நமஹ. ஹரி ஓம். நம பரஸ்மை புருஷாய பூயசே சதுத்பவஸ்தா நிரோத லீலயா கிரஹீத ஸ்ருதி த்ருதயாய தேஹினாம் அந்தத்ருவாயானுபலப்த வர்த்மனே. ஸ்ரீ குருப்யோ நம. ஹரி ஓம். மந்திர பரத்தக்கந்த பிரகரண மகன் இந்தா வர்ஜன பிரகரணம். ತುಂಬಾ ಸುಂದರವಾದಂತಹ ವಿಚಾರಗಳು ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಕಥಂ ಸುತಾಯಃ ಪಿತೃಗೇಹ ಕೌತುಕಂ ನಿಶಮ್ಯ ದೇಹಃ ಸುರವರ್ಯ ನೇಂಗತೆ ಅನಾಹುತಃ ಅಪಿ ಅಭಿಯಾಂತಿ ಸೌಹೃದಾತ್ ಭರ್ತುಃ ಗುರೋಃ ದೇಹಕೃತಶ್ಚ ಕೇತನಂ. ಇಲ್ಲಿ ಹೇಳ್ತಾ ಇದ್ದಾರೆ ಸಂದರ್ಭ ಇಷ್ಟು. ದೊಡ್ಡವರ ಸಂಘ ಆಗಬೇಕು, ದೊಡ್ಡವರ ಸೇವಾ ಮಾಡಬೇಕು ಅಂತ ಹೇಳಿದರು. ಸಾರ್ಥಕ ಯಾವಾಗುತ್ತೆ ಅಂದ್ರೆ ದೊಡ್ಡವರ ನಿಂದಾ ಮಾಡದಿದ್ರೇನೆ ಸಾರ್ಥಕ ಆಗುತ್ತೆ. ಸಾಮಾನ್ಯವಾಗಿ ದೊಡ್ಡವರ ನಿಂದಾ ಮಾಡಲಿಕ್ಕೆ ನಾಲಿಗೆ ಮುಂದೆ ಆಗ್ತಾ ಇರುತ್ತೆ. ದೊಡ್ಡವರು ಎಂಬುದು ನಾನಾ ಆಕಾರದಲ್ಲಿ ನಾನಾ ವ್ಯವಹಾರದಲ್ಲೂ ಇರ್ತಾರೆ. ನಾವು ದೊಡ್ಡವರು ಅಂದುಕೊಳ್ಳೇ ನಮ್ಮ ತಲೆಯಲ್ಲಿ ಏನು ದೊಡ್ಡಸ್ತಿಗೆ ಇರುತ್ತೆ ಆ ದೊಡ್ಡಸ್ತಿಗೆಯಲ್ಲಿದ್ದವರನ್ನೇ ಬೈಬಾರದು ಅಂತ ನಾವು ಅಂದುಕೊಂಡಿರ್ತೇವೆ. ಯಾರ್ಯಾರು ಎಂಥ ರೀತಿಯಲ್ಲಿ ಯಾವ್ಯಾವ ಸ್ಥಿತಿಯಲ್ಲಿ ಬಂದಿರ್ತಾರೋ ಪ್ರಾರಬ್ಧ ಕರ್ಮ ಉಣ್ಲಿಕ್ಕೆ, ಇಷ್ಟಂತೂ ತಾತ್ಪರ್ಯ. ಒಬ್ಬರನ್ನ ಸಜ್ಜನರಾಗಿ ಮಾಧ್ವರಾಗಿ ಬಂದವರು ಒಂದು ವೇಳೆ ನಾನಾ ವಿಪರೀತ ಕರ್ಮಗಳು ಮಾಡಲಿಕ್ಕೆ ಹೋದರೆ ಯಾರನ್ನೂ ಅನ್ಲಿಕ್ಕೆ ಹೋಗೋದು ಬೇಡ. ಯಾಕೆ, ಯಾರು ಯಾವ ಏನೇನಿರ್ತಾರೋ ಯಾರಿಗೆ ಗೊತ್ತು. ನಮಗಂತೂ ಆ ಜೀವನ ಗುರುತು ಹಿಡಿದು ಇವನಿಗೆ ಅಪರೋಕ್ಷ ಜ್ಞಾನ ಆಗಿದ ನಂತರ ಬಂದಿದ್ದಾನ ಆಗ ಇಲ್ವ ಏನಾದ್ರ ತಿಳ್ಕೊಳ್ಳಿಕ್ಕಾಗುತ್ತಾ ಇಲ್ಲ. ಒಂದು ವೇಳೆ ಬಂದಿದ್ರೆ ಹಾಗೆ ಆ ಪ್ರಾರಬ್ಧ ಕರ್ಮ ಅನುಭವಿಸಲಿಕ್ಕೆ ಆ ಜೀವಿ ಬಂದಿದ್ದು ಹಾಗೆ ಮಾಡುತ್ತಾ ಇದ್ದಿದ್ರೆ ನಾವು ಏ ಇವರು ಬಹಳ ಜನ ನೋಡಿದ್ ಬಿಟ್ರು ಇಂಥವ್ರು ಅಂತ ಹೇಳಿ ಸರಸರ ಸರಣೆ ಅನ್ಲಿಕ್ಕೆ ಹೋದ್ರೆ ಅವ್ರು ಮಾಡಿದ್ದೆಲ್ಲ ಅವ್ರು ಉಣಬೇಕಾಗಿದ್ದೆಲ್ಲ ನಮ್ ಬಾಯಿ ಬಂದ್ಬಿಡುತ್ತೆ. ಅದು ಮೊದಲನೇದು. ಎರಡನೇದು, ನಾವೇನು ಇನ್ನೊಬ್ಬರನ್ನ ಅನ್ನಲಿಕ್ಕೆ ಹೋದಾಗ ದೊಡ್ಡವರ ಬೇಕಾದ ಜನ್ಮದಲ್ಲಿ ಬರ್ತಾ ಇರುತ್ತೆ. ಪ್ರಾರಬ್ಧ ಕಳೆಯುವವರೆಗೂ ಜನ್ಮಗಳು ಬರುತ್ತೆ. ಒಂದೇ ಜನ್ಮದಲ್ಲಿ ಎಲ್ಲ ಪ್ರಾರಬ್ಧ ದೇವರು ಮುಗಿಸಲ್ಲ, ಅಷ್ಟು ಜನ್ಮಗಳಿರುತ್ತೆ. ಎಷ್ಟು ಜನ್ಮಗಳು ಅಂತ ಅವನಿಗೆ ಗೊತ್ತು. ಆಯಾ ಜನ್ಮಗಳಲ್ಲಿ ಒಂದೊಂದು ಜನ್ಮದಲ್ಲಿ ಇಷ್ಟಿಷ್ಟು ಪ್ರಾರಬ್ಧ ಅಂತ ಅವರು ಸೀಮಿತ ಮಾಡಿರ್ತಾನೆ. ಪ್ರಾರಬ್ಧ ಶಬ್ದಕ್ಕರ್ಥ ಅಪರೋಕ್ಷ ಜ್ಞಾನಾನಂತರ ಉಳಿದ ಕರ್ಮಕ್ಕೇನೆ ಪ್ರಾರಬ್ಧ ಅನ್ಬೇಕು ಅಂತ ಎಲ್ಲಿ ನಿಯಮ ಇಲ್ಲ. ಉಣ್ಣಲಿಕ್ಕೆ ಶುರು ಮಾಡಿದ್ದು ಅಂತ ಪ್ರಾರಬ್ಧ ಪ್ರಕೃಷ್ಟವಾಗಿ ಆರಬ್ಧ ಪ್ರಾರಬ್ಧ ಅಂತ. ಅಪರೋಕ್ಷ ಜ್ಞಾನ ಆದ ಮೇಲೆ ಏನಿ ಪ್ಯಾಕೆಟ್ ಓಪನ್ ಆಗಿರುತ್ತಲ್ಲ ಉಣ್ಲಿಕ್ಕೆ ಶುರು ಮಾಡಿರ್ತೀವಲ್ಲ ಅಪರೋಕ್ಷ ಜ್ಞಾನಕ್ಕೆ ಮೊದಲು ಉಂಡಿರ್ತೀವಿ. ಅದು ಬಿಟ್ಟು ಮಿಕ್ಕದ್ದೆಲ್ಲ ಸಂಚಿತ, ಅದು ಸುಟ್ಟು ಹೋಗುತ್ತೆ, ಆಗಾಮಿ ಸುಟ್ಟು ಹೋಗುತ್ತೆ. ತಿನ್ಲಿಕ್ಕೆ ಶುರು ಮಾಡಿದ ಪ್ಯಾಕೆಟ್ ಏನಿರುತ್ತಲ್ಲ ಅದನ್ನು ಪ್ರಾರಬ್ಧ ಅಂತಲೇ, ಅಪರೋಕ್ಷ ಜ್ಞಾನಕ್ಕೆ ಮೊದಲು ಪ್ರಾರಬ್ಧ ಅಂತಲೇ ಕರೆಯೋದು, ನಂತರೂ ಪ್ರಾರಬ್ಧವೇ ಅಂತ ಕರೆಯೋದು. ಯಾಕೆ, ಪ್ರಕೃಷ್ಟವಾಗಿ ತಿನ್ನಲಿಕ್ಕೆ ಆರಬ್ಧವಾದ್ದು ಉಳಿಯಿತು, ಅದನ್ನು ಉಳಿಸಿ ಭಗವಂತ ಸಾಧನೆ ಮಾಡಿಸ್ತಾನೆ. ಅದರಿಂದ ಅದು ಆಯಾ ಜೀವಿಗಳಿಗೆ ಯಾರು ಯಾರು ಹೇಗೆ ಹೇಗೆ ಎಲ್ಲಿ ಬರ್ತಾರೋ ನಮಗೆ ಗೊತ್ತಾಗುತ್ತ. ಇವರು ಸಾಮಾನ್ಯ ಜೀವಿಗಳೇ, ಇವರು ಪ್ರಾರಬ್ಧ ಅನುಭವಿಸಲಿಕ್ಕೆ ಬಂದವರಲ್ಲ, ಸಾಮಾನ್ಯ ಜೀವಿಗಳೇ. ಇವರು ದೋಷ ಮಾಡ್ತಾ ಇದ್ದಾರೆ, ಇವ್ರನ್ನ ಅನ್ಬಹುದು, ಇವರಲ್ಲ ಇವ್ರನ್ನ ಅನ್ಬಾರದು, ಇವರಲ್ಲಿ ದ್ವೇಷ ಮಾಡಬಾರದು, ಹೀಗೇನಾದ್ರೂ ಒಂದು ಲಿಸ್ಟ್ ಇದೆಯಾ? ಇಲ್ಲಲ್ಲ. ಅಂಥ ಕಾಲಕ್ಕೆ ಎರಡನೆಯದು, ಒಬ್ಬ ವ್ಯಕ್ತಿಯಲ್ಲಿ ದೋಷಾರೋಪಣ ಮಾಡಿ ನಾವು ಅನ್ಲಿಕ್ಕೆ ಹೋದಾಗ ನಮ್ಮ ತಲೆಯಲ್ಲಿ ಹೇಗೆ ಬರುತ್ತದು ಅಂದ್ರೆ, ಸಹಜವಾಗಿ ಎರಡಿದೆ ನೋಡಿ. ಅವನಿಗೆ ಸ್ವಾತಂತ್ರ್ಯ ಇಲ್ಲ, ಯಾವ ಜೀವಿಯಾದರೂ ಕೂಡ ಸ್ವಾತಂತ್ರ್ಯ ಇಲ್ಲ. ನಾವು ಅವರನ್ನ ಅನ್ನೋ ಕಾಲಕ್ಕೆ ಏನು ಮಾಡ್ತೀವಿ, ಭಗವಂತ ಅವನ ಕರ್ಮಾನುಸಾರ ಮಾಡಿಸಿದ ಎಂಬುದು ಎಚ್ಚರ ಹೋಗಿರುತ್ತೆ. ಇವರೇ ಮಾಡಿದ್ರು ಇವರೇ ಮಾಡಿದ್ರು ಅಂತ ತೀವ್ರವಾಗಿ ಬರ್ತಾ ಇರುತ್ತೆ. ಅವಾಗೇನಾಗುತ್ತೆ, ಅವರು ಮಾಡಿದ ಪಾಪಕ್ಕಿಂತ ಸ್ವಾತಂತ್ರ್ಯ ಆರೋಪಪೂರ್ವಕವಾಗಿ ನಾವು ಬೈತೀವಲ್ಲ ಅದಕ್ಕೆ ಪಾಪ ಜಾಸ್ತಿಯಾಗಿ ನಮ್ಗೆ ಬರುತ್ತೆ, ಜೊತೆಗೆ ಅವರದ್ದು ಶೇರ್ ನಮಗೆ ಬರುತ್ತೆ. ಗೇಣು ಮುಂದಾದರೆ ಮೊಳ ಹಿಂದಾಗುವುದು ಅಂತ ಅದಕ್ಕೆ ಹೇಳೋದು. ನಮ್ಮಲ್ಲಿ ಸಾಮಾನ್ಯವಾಗಿ ಲೌಕಿಕರಾಗಿ ಹಾಗೆ ಉಳಿದಿದ್ರೆ ಅಡ್ಡಿ ಇಲ್ಲ, ಯಾರನ್ನ ಬೈಲಿಕ್ಕೆ ಹೋಗಲ್ಲ, ಯಾಕೆ ತನ್ನದೇ ದೋಷ ಇದೆ ಎಂದು ಗೊತ್ತಾಗ್ತಾ ಇರುತ್ತೆ. ನಮ್ಮಲ್ಲಿ ಅನುಷ್ಠಾನ ಯಾವಾಗ ಬೆಳೀತಾ ಬರುತ್ತೆ, ನಮ್ಮಲ್ಲಿ ಯಾವಾಗ ಜ್ಞಾನ ಬೆಳೀತಾ ಬರುತ್ತೆ, ಇನ್ನೊಬ್ಬರ ಮೇಲೆ ಬಾಯಿ ಚುರುಕಾಗ್ತಾ ಹೋಗ್ತಾ ಇರುತ್ತೆ. ಹೌದೋ ಅಲ್ಲವೋ? ಅಂದ್ರೆ ನಾವು ಬೀಳಲಿಕ್ಕೆ ಶುರುವಾಗಿದ್ವು ಅಂತ ಅರ್ಥ. ಎಷ್ಟೆಷ್ಟು ಜನರನ್ನ ನಾವು ಬಾಯಿಯಿಂದ ದುರುಸಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ವು ಅಥವಾ ಮನಸ್ಸಲ್ಲೇ ಅಂದುಕೊಂಡ್ರೂ ಸಾಕು, ನಮ್ಮ ಪುಣ್ಯ ಕೊಚ್ಚಿಕೊಂಡು ಹೋಗುತ್ತೆ, ಅವರ ಪಾಪ ಎಲ್ಲ ಮುದ್ದೆ ನಮ್ ಬಂದು ಬೀಳುತ್ತೆ. ಅಟ್ ದಿ ಸೇಮ್ ಟೈಮ್ ಏನಾಗುತ್ತೆ ಅಂದ್ರೆ, ಅವ್ರು ನೋಡ್ರಿ ಹೇಗಿದ್ದಾರೆ, ಇಂಥ ನೀಚರು, ನಾನು ಉತ್ತಮ, ಎರಡು ಕಡೆ ಸ್ವಾತಂತ್ರ್ಯ ಆರೋಪ ಬಂತು. ಸ್ವಾಮಿ ಈ ಜನ್ಮದಲ್ಲಿ ಈಗ ನನ್ನನ್ನ ಹೀಗಿಟ್ಟಿದ್ದಾನೆ, ಹೀಗಿದ್ದೇನೆ, ಆತ ಒಂದು ಸಲ ಸ್ವಿಚ್ ಆಫ್ ಮಾಡಿದ್ರೆ ಆ ಎದುರಿಯವ್ರನ್ನ ಬೈತಾ ಇದ್ದೀನಲ್ಲ ಅವರಕ್ಕಿಂತ ಅಧ್ವಾನವಾಗಿ ಆಗಿಬಿಡುತ್ತೇನೆ ನಾನು. ಅವರನ್ನ ಅವರ ಕರ್ಮಾನುಸಾರ ಇಟ್ಟವನು ಸ್ವಾಮಿಯೇ, ನನ್ನನ್ನ ನನ್ನ ಕರ್ಮಾನುಸಾರ ಹೀಗಿಟ್ಟವನವನೇ. ಯಾರನ್ನ ಬೇಕಾದ್ರೆ ಟಾಂಗ್ ವಿರಾಂಗ್ ಮಾಡಬಹುದು, ಸ್ವಾಮಿ ನನ್ನನ್ನು ಇಟ್ಟಿದೀಯಾ, ಮುಂದೇನು ಅವರ ಕುರಿತು ಅಂದ್ರೆ, ಅವರು ಸಜ್ಜನರೇ, ಪಾಪ ಉದ್ಧಾರ ಆಗ್ಲಿ ಹರಿಯೇ, ಅವರ ದೋಷಗಳು ಕಳಿಹರಿ ಅಂತ ಕೇಳಿಕೊಳ್ಳಿಕ್ಕೆ ನಮ್ಮ ಮನಸ್ಸು ಬಂತ, ನಾವು ಉದ್ಧಾರದ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ ಅಂತ ಅರ್ಥ. ಎದುರೇ ವ್ಯಕ್ತಿಯಲ್ಲಿ ದೋಷ ಕಂಡಾಗ ಆ ದೋಷವನ್ನು ನೋಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಉದ್ಧಾರ ಆಗಲಿ ಅಂತ ನಮ್ಮ ಮನಸ್ಸಿನಲ್ಲಿ ಏನು ಪ್ರಾರ್ಥನೆ ಬರಲಿಕ್ಕೆ ಶುರು ಆಯಿತಾ, ನಮಗೆ ಭಗವಂತ ಉದ್ಧಾರದ ಹಾದಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅರ್ಥ. ಇನ್ನೊಬ್ಬ ವ್ಯಕ್ತಿಯಲ್ಲಿ ದೋಷವನ್ನು ನೋಡಿ ಆ ದೋಷಾರೋಪ ಮಾಡುತ್ತಾ, ಓ ಒಂದೇ ರಾಮಾರಗಳೇ ಮಾಡ್ಲಿಕ್ಕೆ ಶುರು ಮಾಡಿದ್ವಾ, ನಮ್ಮದು ಕೊಚ್ಚಿ ಹೋಗ್ತಾ ಇದೆ, ಸಾಧನೆ ಎಲ್ಲ ಬಿದ್ದು ಹೋಗ್ತಾ ಇದೆ ಅಂತ ಅರ್ಥ. ಅದಕ್ಕೆ ಹಿಂದೆ ಜ್ಞಾನಿಗಳೆಲ್ಲ ಸುಮ್ಮನೆ ಇರ್ತಾ ಇದ್ರು, ವೈಕುಂಠದಾಸರು ಬಾಯಿ ಮುಚ್ಚಿಕೊಂಡು ತಮ್ಮ ಪಾಡಿಗೆ ತಾವು ಕೂತ್ಕೊಂಡಿರ್ತಾ ಇದ್ರು, ಎಲ್ಲಾ ದಾಸರು ಅಷ್ಟೇ ತಮ್ಮ ಪಾಡಿಗೆ ತಾವಿರ್ತಾ ಇದ್ರು, ಒಬ್ಬರನ್ನ ಅನ್ಲಿಕ್ಕೆ ಹೋಗ್ತಾ ಇದ್ದಿಲ್ಲ. ಯಾಕೆ ಅಂದ್ರೆ ಅವರವರ ಕರ್ಮಾನುಸಾರ ಅವ್ರು ಮಾಡ್ತಾ ಇರ್ತಾರೆ. ಆದರೆ ಸಮಾಜ ತಿದ್ದಲಿಕ್ಕಾಗಿ ಇಂಥ ದೋಷ ಇದ್ರೆ ಹೀಗೆ ಪ್ರವರ್ತನೆ ಬರುತ್ತೆ, ಇದಿಲ್ಲದೆ ನೋಡಿಕೊಳ್ಳಿ ಅಂತ ಪದಗಳನ್ನು ಮಾಡಿ ಹೊರಟ್ರಷ್ಟೇ. ಹೌದ್ ತಾನೆ? ಅದರಿಂದ ನಾವು ಬಹಳ ಜಾಗೃತರಾಗಿರಬೇಕು. ಯಾಕೆಂದ್ರೆ ಯಾವ ಯಾವ ಜ್ಞಾನಿಗಳು ಎಲ್ಲೆಲ್ಲಿ ಏನೇನ್ ತರ ಹುಟ್ಟು ತಗೊಂಡ್ಬರ್ತಾರೋ ಗೊತ್ತಿಲ್ಲ, ಯಾವ ಯಾವ ಪ್ರಾರಬ್ಧ ಯಾರ್ಯಾರು ಅನುಭವಿಸಬೇಕು ಅಂತ ಬಂದಿರ್ತಾರೋ ಗೊತ್ತಿಲ್ಲ. ಅವರನ್ನ ಅಂತ ಹೋದರೆ ಅಷ್ಟು ಯಾಕೆ? ಯಾರನ್ನೂ ಜನರು ಬಿಡಲ್ಲ, ಅದಂತೂ ಸತ್ಯ. ಹೌದಾ? ಯಾರನ್ನೂ ಜನರು ಬಿಡಲ್ಲ, ಬಿಟ್ಟಿಲ್ಲ. ನಾವು ಯಾರ್ಯಾರನ್ನ ದೊಡ್ಡವರು ಅಂತ ಅಂದುಕೊಳ್ತೀವಿ, ಅವರ ಕುರಿತು ಒಗ್ಗರಣೆ ಎಲ್ಲ ಕಡೆ ಕೇಳ್ತಾನೇ ಇರ್ತೀವಿ. ಹೌದಾ? ಅಂದ್ರೆ ಇದೇನದು? ಸಹಜವಾದ ಪ್ರವೃತ್ತಿ ಈ ನಿಂದಾ ಮಾಡುವುದು. ಅದಕ್ಕೆ ಮಹನ್ ನಿಂದಾ ಮಾಡಬಾರದು. ನಿಂದಾ ಮಾಡಲಿಕ್ಕೆ ಹೋಗ್ಬೇಡಿ, ದೊಡ್ಡವರ ತಂಟೆಗಂತೂ ಹೋಗ್ಬೇಡಿಯಪ್ಪ, ದೊಡ್ಡವರನ್ನ ನಿಂದಾ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವರಲ್ಲಿ ದೋಷ ಇದ್ರೂ ಇಲ್ಲದಿದ್ರು, ದೋಷ ಇಲ್ಲದಿದ್ದಾಗ ಸರಿ, ಇದ್ರೂ ಕೂಡ ಅದಕ್ಕೆ ಕಾರಣ ಗೊತ್ತಿರಲ್ಲ ನಮಗೆ, ನಮ್ಮ ಪಾಡಿಗೆ ನಾವು ನಮ್ಮ ದೃಷ್ಟಿಯಲ್ಲೇ ಬೈತಾ ಹೋಗಿಬಿಟ್ರೆ ಗತಿ ಏನಾಗುತ್ತೆ? ಹೌದಲ್ವಾ? ಆ ರೀತಿ ಆಗಬಾರದು. ಇನ್ನ ಇಲ್ಲಿ ಸಂದರ್ಭ ತೋರಿಕೊಡುತ್ತಾರೆ. ದಕ್ಷಯಜ್ಞ ಧ್ವಂಸಘಟ್ಟ, ದಕ್ಷಯಜ್ಞ ಧ್ವಂಸಘಟ್ಟ. ದಕ್ಷ ಪ್ರಜಾಪತಿಗಳಿಗೆ ರುದ್ರದೇವರಿಗೆ ಚಕಮಕಿ ಆಯಿತು. ರುದ್ರದೇವರೇನು ಮಾತಾಡಲಿಲ್ಲ ನೋಡಿ. ಅಲ್ಲಿ ಯಜ್ಞ ನಡೀತಾ ಇದೆ, ಪ್ರಜಾಪತಿಗಳ ಯಜ್ಞ ನಡೆಯುವಾಗ ಮಧ್ಯದಲ್ಲಿ ಬಂದವರೇ ದಕ್ಷ ಪ್ರಜಾಪತಿಗಳು. ಅವರ ತೇಜಸ್ಸಿನಿಂದಲೇ ಆಕರ್ಷಿತರಾಗಿ ಎಲ್ಲರೂ ಎದ್ದು ನಿಲ್ಲುತ್ತಾರೆ. ಬ್ರಹ್ಮದೇವರು ಎದ್ದಿಲ್ಲ, ರುದ್ರದೇವರು ಎದ್ದಿಲ್ಲ. ಅವಾಗ ಸಭೆಯಲ್ಲಿ ಕೂತು ಬೈಲಿಕ್ಕೆ ಶುರು ಮಾಡುತ್ತಾರೆ. ಈತ ಲೋಕಪಾಲಕ, ನನಗಿಂತ ದೊಡ್ಡವ, ಹೌದು ಇಲ್ಲ ಅಂದಿಲ್ಲ, ಆದರೆ ನನ್ನ ಮಗಳ ಕೈ ಹಿಡಿದಿದ್ದಾನೆ, ಅಳಿಯ, ಆದ್ದರಿಂದ ಶಿಷ್ಯ, ಆದ್ದರಿಂದ ನಮಸ್ಕಾರ ಮಾಡಬೇಕಾಗಿತ್ತು, ಎದ್ದು ಮಾಡಲಿಲ್ಲ. ವಾಚಾಪಿ, ಮಾತಿನಿಂದಲೂ ಸರಿಯಾಗಿ ಮಾತಾಡಿಸಲಿಲ್ಲ ನನ್ನ. ಅದ ಕಾರಣ ಇಂಥ ಭಗವಂತನೇ ಹಾಕಿದ ಧರ್ಮದ ಸೇತುವೆ. ದೊಡ್ಡವರು ಬಂದಾಗ ಎದ್ದು ನಿಂತು ಗೌರವ ಸಲ್ಲಿಸಿ ನಮಸ್ಕಾರ ಮಾಡಬೇಕು ಎಂಬುದು ದೇವರೇ ಹಾಕಿದ ಸೇತುವೆ. ಅದನ್ನೇ ಉಲ್ಲಂಘನ ಮಾಡುವಂಥವ ಇವನೆಂಥ ಲೋಕಪಾಲಕ. ಶುರುವಾಯಿತು, ಬೈಗಳು ಶುರು ಮಾಡಿ ಸರಸರಸರಸರಸರನೇ ಬರ್ತಾ ಇದೆ. ಅಂತಹ ಕಾಲಕ್ಕೆ ಏನೂ ಮಾತಾಡದೆ ಸುಮ್ಮನಿದ್ದವರು ರುದ್ರದೇವರು. ಯಾಕೆ ಸುಮ್ಮನಿದ್ರು ಅಂದರೆ, ಮಾತಾಡಿಸ್ತಾ ಇರೋದು ಸ್ವಾಮಿ ದೋಷ ಕೂತಿದೆ ಅಂತ ಚೆನ್ನಾಗಿ ಗೊತ್ತು. ಸುಮ್ಮನೆ ಇದ್ರು, ಇಷ್ಟೆಲ್ಲ ನಿಂದೆ ಮಾಡಿ ತುಂಬಾ ಮಾಡುತ್ತಾರೆ. ಮರ್ಕಟಲೋಚನ, ವೇತಾಸ್ತಿ ಗ್ರಂಥಿ ಭೂಷಣ, ಎಲ್ಲ ಮರ್ಕಟಲೋಚನ ಕೋತಿಯಂತೆ ಕಣ್ಣಿದೆ ಅಂತ ಹೇಳ್ತಾರೆ. ಎಲ್ಲ ಹೇಳಿ ಕೊನೆಗೆ ನಿನಗೆ ಯಜ್ಞ ಭಾಗ ಸಿಗದಿರಲಿ ಅಂತ ಶಾಪವೂ ಕೊಟ್ಟು ಹೊರಟು ಹೋಗ್ತಾರೆ. ಅವಾಗ ಈಚೆಯವರು ಆಚೆಯವರು ಶಾಪ ಪ್ರತಿಶಾಪಗಳು ಕೊಡುವಾಗ ರುದ್ರದೇವರು ಹೊರಟು ಬಂದ್ಬಿಡ್ತಾರೆ, ಸಾಕಿಲ್ಲಿ ಇರಬಾರದು ಅಂತ. ನಂತರ ಮನೆಗೆ ಬಂದ ಮೇಲೆ ತಮ್ಮ ಪಾಡಿಗೆ ತಾವಿದ್ದಾಗ ಇನ್ನೊಂದು ಯಜ್ಞ ಶುರು ಮಾಡಿದ್ರು. ಯಾರು? ದಕ್ಷ ಪ್ರಜಾಪತಿಗಳು ಮನೆಯಲ್ಲೇ ಶುರು ಮಾಡಿದ್ರು. ಬೃಹಸ್ಪತಿ ಯಜ್ಞ, ಬೃಹಸ್ಪತಿ ಸಭಾ ಅಂತ. ಆ ಯಜ್ಞಕ್ಕೆ ಎಲ್ಲರನ್ನ ಕರೆದ್ರು, ರುದ್ರದೇವರನ್ನ ಕರೀಲಿಲ್ಲ. ಯಜ್ಞದ ಉದ್ದೇಶ ಹರಿಪ್ರೀತಿ ಅಲ್ಲ, ರುದ್ರದೇವರ ಅವಮಾನ. ನಾವು ಮಾಡೋ ಕಾರ್ಯಕ್ಕೆ ಉದ್ದೇಶ ಇನ್ನೊಬ್ಬರು ಹೊಟ್ಟೆ ಉರಿಬೇಕು ಅಂತಿರುತ್ತೆ, ದೇವರ ಪ್ರೀತಿ ಹೋಗ್ಬಿಟ್ಟಿರುತ್ತೆ, ಆ ಥರ ಕಾರ್ಯಗಳಾಗ್ತಾ ಇರುತ್ತಲ್ಲ. ಇಲ್ಲಿ ರುದ್ರದೇವರ ಅವಮಾನವೇ ಉದ್ದೇಶ, ಅವರನ್ನು ಕರಿಬಾರದು, ಯಜ್ಞ ಭಾಗ ಕೊಡಬಾರದು, ಇಷ್ಟು ಅಂತ ಇಟ್ಟುಕೊಂಡು ಮಾಡಿದ ಕಾರ್ಯ. ಅದಕ್ಕೆ ರುದ್ರದೇವರನ್ನ ಕರೀಲಿಲ್ಲ, ರುದ್ರದೇವರು ಹೋಗ್ಲಿಲ್ಲ. ಕರೆದ್ರೇನೆ ಹೋಗೋದು ಕಷ್ಟ, ಕರೆಯದಿದ್ರೆ ಹೋಗ್ತಾರಾ? ಹೋಗಿಲ್ಲ. ಆದರೆ ಎಲ್ಲರೂ ಹೋಗ್ತಾ ಇದ್ದಾರೆ ಕೈಲಾಸದ ಮೇಲೆ. ಕೈಲಾಸದ ಮೇಲೆ ಹೋಗುವಾಗ ಸತೀದೇವಿ ಕೇಳುತ್ತಾ ಇದ್ದಾಳೆ, ಹೇಗೆ ನೀವೆಲ್ಲ ಹೋಗ್ತಾ ಇದ್ದೀರಲ್ಲ, ಎಲ್ಲಿಗೆ ಅಂತ ಕೇಳಿದರೆ ಅವರೆಲ್ಲ ಹೇಳಿದ್ರು, ನಿಮ್ಮಪ್ಪನ ಮನೆಗೆ ನಾವು ಹೋಗ್ತಾ ಇದ್ದೇವೆ, ನಿಮ್ಮಪ್ಪನ ಮನೆಯಲ್ಲೇ ಯಜ್ಞ ಆಗ್ತಾ ಇದೆ, ನಿನಗೆ ಗೊತ್ತಿಲ್ವಾ? ಸರಿ. ಅವಾಗ ಗಂಡನ ಕೇಳುತ್ತಾಳೆ, ನಾನು ಹೋಗ್ಲಾ? ಬೇಡ, ಹೋಗಬೇಡ. ಯಾಕೆ? ಕರೆದಿಲ್ಲ. ಅವಾಗ ಉತ್ತರ ಕೊಡ್ತಾ ಇದ್ದಾಳೆ, ಕಥಂ ಸುತಾಯಾಹ ಪಿತೃಗೇಹ ಕೌತುಕಂ ನಿಶಮ್ಯ ದೇಹ ಸುರವರ್ಯ ನೆಂಗತೆ. ಅಪ್ಪನ ಮನೆಯಲ್ಲಿ ಒಳ್ಳೆ ಉತ್ಸವ ಆಗ್ತಾ ಇದ್ರೆ, ಯಜ್ಞ ಎಲ್ಲ ಕಾರ್ಯಕ್ರಮ ಆಗ್ತಾ ಇದ್ರೆ, ಅದು ಕೇಳಿ ಮಗಳಾದಂಥವಳಿಗೆ ಶರೀರವೆಲ್ಲವೂ ಕೂಡ ವಿಶೇಷವಾಗಿ ಚಲನ ಆಗಲ್ಲ, ಹೋಗ್ಬೇಕು ಹೋಗ್ಬೇಕು ಅಂತ ಬಯಕೆ ಬರಲ್ಲೇನು, ಬಂದೇ ಬರುತ್ತೆ. ಅನಾಹುತಾಹ ಅಭಿಯಾಂತಿ ಸೌಹೃದಾತ್. ಕರೆದಿಲ್ಲ ಅಪ್ಪ ಅವರು, ಹೋಗ್ಬೇಕಾ ಇಲ್ವಾ? ಕರೀದಿದ್ರು ಹೋಗ್ಬೇಕಂತೆ. ಯಾಕೆ? ಸೌಹೃದಾತ್. ಸೌಹೃದಾತ್ ಅಂದ್ರೆ ಹೇಳ್ತಾರೆ, ಸೌಹೃದ ಅಂದ್ರೆ ಏನು? ಇನ್ನೊಬ್ಬರಿಂದ ಏನು ಅಪೇಕ್ಷಾ ಪಡದೆ ಉಪಕಾರ ಮಾಡುವ ಸ್ವಭಾವ. ಅಂದ್ರೆ ಅಪ್ಪ ಅಮ್ಮಂದ್ರು ನಮ್ಮಿಂದ ಏನೂ ಅಪೇಕ್ಷಾ ಪಡದೇನೆ ನಮಗೆ ಉಪಕಾರ ಮಾಡಿರುತ್ತಾರಾದ್ದರಿಂದ ಅದನ್ನ ನೆನಪಿಟ್ಟುಕೊಂಡು ಅವರು ಕರೆಯದಿದ್ರೂ ನಾವು ಹೋಗಬೇಕು ಎಂಬುದಲ್ಲಿ ತೋರಿಕೊಡ್ತಾ ಇದ್ದಾರೆ. ಸೌಹೃದಾತ್ ಎಲ್ಲಿ? ಭರ್ತುಹು ಗುರೋಹು ದೇಹಕೃತಶ್ಚ ಕೇತನಂ. ಭರ್ತುಹು ಗಂಡನ ಮನೆಗೂ ಹಾಗೆ ಹೋಗ್ಬೇಕಂತೆ. ಇದೇನು ಗಂಡನ ಮನೆಯಿಂದ ಹೆಂಡತಿ ಎಂಬರು ಗಂಡನ ಮನೆಯಲ್ಲೇ ಇರ್ತಾಳಲ್ಲ, ಮತ್ತೆ ಗಂಡನ ಮನೆಗೆ ಹೋಗುವ ಹೋಗ್ಲೇಬೇಕು ಕರೆಯದಿದ್ರು ಅಂದ್ರೆ, ಒಂದು ವೇಳೆ ಅಂತಹ ಪರಿಸ್ಥಿತಿ ಬಂದರೆ, ತವರ ಮನೆಯಲ್ಲಿ ಇದ್ದರೆ, ಗಂಡ ಏನಾದರೂ ಕಾರ್ಯಕ್ರಮ ಸಡನ್ ಆಗಿ ಇಟ್ಟುಕೊಂಡ್ಬಿಟ್ರೆ, ತನಗೆ ಫೋನ್ ಮಾಡಿ ಹೇಳದಿದ್ರೆ, ನೋಡ್ರಿ ನಮ್ಮವರೇ ಹೇಳಿಲ್ಲ ಅಂತ ಕೂಡದೆ ಸರಸರ ಹೋಗಿ ಅಟೆಂಡ್ ಆಗಬೇಕು ಅಂತ ಹೇಳ್ತಾ ಇದ್ದಾಳೆ ಆಕೆ. ಭರ್ತುಹು ಗುರೋಹೋ, ಗುರುಗಳ ಮನೆಗೂ ಕೂಡ ನಮ್ಮನ್ನು ಕರಿಬೇಕಾಗಿಲ್ಲ, ನಾವೇ ಹೋಗ್ಬೇಕಂತೆ. ದೇಹ ಕೃತಶ್ಚ, ದೇಹವನ್ನು ಕೊಟ್ಟಂತವರ ಮನೆಗೆ ಹೋಗ್ಲೇಬೇಕು. ಇಷ್ಟು ಹೇಳಿದರೆ ಅವಾಗೆ ರುದ್ರದೇವರು ಹೇಳ್ತಾ ಇದ್ದಾರೆ, ತಯೋದಿತಂ ಶೋಭನಮೇವ ಶೋಭನೇ. ನೀನು ಶೋಭನಳು, ನೀನು ಹೇಳಿದ್ದು ಬಹಳ ಚೆನ್ನಾಗಿದೆ. ಏನು? ಅನಾಹುತಾಹ ಅಪಿ ಅಭಿಯಾಂತಿ ಬಂಧುಷು. ಕರೆಯದಿದ್ರು ಕೂಡ ಬಂಧುಗಳಲ್ಲಿ ಹೋಗ್ಬೇಕು. ಯಾರು? ನೀನು ಹೇಳಿದಂತ ಪಟ್ಟಿ ಯಾರ್ಯಾರು? ಗುರುಗಳು, ಅಪ್ಪ ಅಮ್ಮ ಮತ್ತು ಗಂಡ, ಈ ಮೂರು ಕಡೆ ಹೋಗಬಹುದು. ಆದರೆ ತೇ ಯದಿ ಅನುತ್ಪಾದಿತ ದೋಷ ದೃಷ್ಟಯ ಬಲಿಯಸ ಅನಾತ್ಮ ಮದೇನ ಮನ್ಯುನ. ಒಂದು ವೇಳೆ ಅವರು ಹೇಳುತ್ತಾರೆ ಅನಾತ್ಮ ಮದೇನ ಮನ್ಯುನ ಅಂತ ಹೇಳ್ತಾ ಇದ್ದಾರೆ. ಏನಿದು ಅಂದ್ರೆ ಆತ್ಮ, ಆತ್ಮ ಅಲ್ಲದ್ದು ಅನಾತ್ಮ. ಅನಾತ್ಮ ಅಂದ್ರೆ ದೇಹ, ದೇಹಕ್ಕೆ ಸಂಬಂಧಪಟ್ಟ ಮನ್ಯು ಅಂದ್ರೆ ವಿಶೇಷವಾದ ಕ್ರೋಧ ಅಥವಾ ಅಹಂಕಾರಾದಿಗಳಿಂದ ಕೂಡಿಕೊಂಡು ಅವರು ಯದಿ ಅನುತ್ಪಾದಿತ ದೋಷ ದೃಷ್ಟಯ, ಅದು ಗುರುಗಳೇ ಆಗಿರಲಿ, ಅಪ್ಪ ಅಮ್ಮಂದ್ರೆ ಆಗಿರಲಿ, ಗಂಡನೇ ಆಗಿರಲಿ, ಯಾರೇ ಆಗಿರಲಿ, ನಮ್ಮಲ್ಲಿ ದೋಷ ಹುಡುಕುವುದೇ ಅವರ ದೃಷ್ಟಿಯಾಗಿ ಅವರಿಗೆ ಬಂದುಬಿಟ್ಟಿದ್ರೆ ಅಹಂಕಾರದಿಂದ ನಾವು ಹೋಗಬಾರದು. ನಮ್ಮಲ್ಲಿ ನಾವು ಏನ್ ಹೆಜ್ಜೆ ಇಟ್ಟರು ತಪ್ಪು ತಪ್ಪು ಅಂತ ಯಾರಿಗೆ ಕಾಣತಾ ಇರುತ್ತೋ ಅಂಥ ಕಡೆ ನಾವು ಹೋಗಬಾರದು ಎಂಬುದನ್ನ ರುದ್ರದೇವರು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ನೈತಾದೃಶಾನಾಂ ಸ್ವಜನ ವ್ಯಪೇಕ್ಷೆಯ ಗೃಹಾನ್ ಪ್ರತೀಯಾತ್ ಅನವಸ್ಥಿತಾತ್ಮನಾಂ ಯೇ ಅಭ್ಯಾಗತಾನ್ ವಕ್ರಧಿಯ ವಿಚಕ್ಷತೆ ಆರೋಪಿತ ಭ್ರೂಭಿ ಅಮರ್ಷಣಾಕ್ಷಿಭಿ. ಹೇಳ್ತಾರೆ ನೈತಾದೃಶಾನಾಂ ಸ್ವಜನ ವ್ಯಪೇಕ್ಷೆಯ ಗೃಹಾನ್ ಪ್ರತೀಯಾತ್, ಇಂಥವರ ಮನೆಗೆ ಯಾರಿಗೆ ಅಹಂಕಾರ ಸಿಟ್ಟು ಇದರಿಂದ ನಮ್ಮಲ್ಲಿ ದೋಷ ಹುಡುಕುವುದೇ ದೃಷ್ಟಿಯಾಗಿ ಯಾರಲ್ಲಿ ಬೆಳೆದಿರುತ್ತೋ ಅಂಥವರ ಮನೆಗೆ ನಮ್ಮವರು ಅಂತ ಸ್ವಜನವ್ಯಪೇಕ್ಷೆಯ ನಮ್ಮವರು ಅಂತ ಹೇಳಿಕೊಂಡು ಗೃಹಾನ್ ಪ್ರತೀಯಾತ್ ನೈತಾದೃಶಾನಾಂ, ಇಂಥವರ ಮನೆಗೆ ಹೋಗ್ಲೇಬಾರದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅನವಸ್ಥಿತಾತ್ಮನಾಂ, ಇವರಿಗೆ ಸ್ಥಿರವಾದ ಬುದ್ಧಿ ಇರಲ್ಲ, ಯಾವಾಗ ಸಿಟ್ಟು ಬರುತ್ತೋ ಏನು ಮಾಡ್ತಾ ಇರ್ತಾರೋ ಅಂಥ, ಆದ್ದರಿಂದ ಅಲ್ಲಿಗೆ ಹೋದ್ರ ಸಿಟ್ಟು ನಿಮ್ಮೇಲೆ ಕ್ರೋಧ ಇತ್ತ ಯಾರಿಗಾದರೂ ಅಲ್ಲಿಗೆ ಹೋದರೆ ವಿಶೇಷವಾಗಿ ದೋಷವೇ ಬರುತ್ತೆ. ಏನು ಹೇಳ್ತಾರೆ ಯಾರ್ಯಾರ ಮನೆಗೆ ಹೋಗಬಾರದು ಅಂದ್ರೆ ಏ ಅಭ್ಯಾಗತಾನ್ ವಕ್ರಧಿಯ ವಿಚಕ್ಷತೆ, ಬಂದವರನ್ನ ಕೆಟ್ಟ ದೃಷ್ಟಿಯಿಂದರೇ ನೋಡ್ತಾ ಇರ್ತಾರೆ ಅಂತ. ಅವ್ರು ಬಂದು ಕೂಡಲೇ ಹೆಜ್ಜೆ ಹಾಕ್ತಾ ಇದ್ರೆ ಏನೋ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತಲೇ ನೋಡ್ತಾ ಇರ್ತಾರೆ. ಅವರು ಬಂದು ಸುಮ್ಮನೆ ಯಾರೋ ಒಬ್ರು ಸರಿ ಮಾತಾಡ್ತಾ ಇದ್ರೆ ಇವರಿಗೆ ನನ್ನ ಮೇಲೆ ಏನೋ ಹೇಳ್ತಾ ಇದ್ದಾರೆ ಅಂತ ನೋಡ್ತಾ ಇರ್ತಾರೆ. ಇವೆಲ್ಲ ಒಳಗೆ ಉರಿತಾ ಇರುತ್ತೆ, ಇದನ್ನು ನೋಡ್ತಾ ಇರ್ತೀವಿ. ವಕ್ರಧಿಯ ವಿಚಕ್ಷತೆ ಆರೋಪಿತ ಭ್ರೂಭಿ ಅಮರ್ಷಣಾಕ್ಷಭಿ, ಸಿಟ್ಟಿನಿಂದ ಹುಬ್ಬೇರಿಸಿ ನೋಡ್ತಾ ಇರ್ತಾರೆ ಏ ಯಾರು ಬಂದಿದ್ದು ನೋಡ್ತಾ ಇರ್ತೀವಿ. ಎಲ್ಲ ಮನೆಗಳಲ್ಲೂ ಮಠಗಳಲ್ಲೂ ಇದೆಲ್ಲ ಸಹಜವಾದ ಪ್ರಕ್ರಿಯೆ, ಎಲ್ಲಾ ಕಡೆ ನಡೀತಾ ಇರುತ್ತೆ. ಅಂಥ ಕಡೆ ನೀವು ಹೋಗ್ಲೇಬೇಡಿ. ಇನ್ನ ತಥಾರಿಭಿ ನ ಪ್ರಧನೇ ಶಿಲಿ ಮುಖೈ ಶಿತಿರ್ದಿತಾಂಗೋ ಹೃದಯೇನ ದೂಯತ ಸ್ವನಾಂ ಯಥಾ ವಕ್ರಧಿಯಾಂ ದುರುಕ್ತಿಭಿ ದಿವಾನಿಶಂ ತತ್ಪ್ರತಿ ಮರ್ಮ ತಾಡಿತ. ನಮ್ಮವರು ಅಂತ ಹೋದುಕೊಳ್ಳೆ ಅವರ ಮಾತುಗಳಿಂದ ಹೊಡೆದು ಬಿಡ್ತಾರೆ, ಏನೋ ಒಂದು ಒಗ್ಗರಣೆ ಕೊಡ್ತಾರೆ ಮತ್ತು ಮಾಮೂಲಾಗಿ ಯಾರು ಸರ್ವ್ ಮಾತಾಡದಂತೆ ಇರುತ್ತೆ ಅದು ಸೀದಾ ನಮಗೆ ಹೊಡೆಯುವಂತೆ ಮಾತಾಡ್ತಾ ಇರ್ತಾರೆ. ಅವ್ರಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ ಅವರು. ಮತ್ತು ಕೇಳಿದ್ರೆ ನಾನಿಲ್ಲ ಅಂದ ನಿಮ್ಮನ್ನ, ಅದಕ್ಕೆ ಮರ್ಮತಾಡಿತ ಮರ್ಮಕ್ಕೆ ಹೊಡೆಯುವಂತೆ ಅವರು ಮಾತಾಡ್ತಾರಂತೆ. ಹೇಳ್ತಾರೆ ಶತ್ರುಗಳಾದರೂ ಕೂಡ ಚೂರಿಯಿಂದ ಹಾಕಿದ್ರೆ ಅಥವಾ ಹೇಳ್ತಾರೆ ಶಿಲಿ ಮುಖೈಹಿ ಪ್ರಧಾನೇ, ಅವರು ಬಾಣಗಳಿಂದ ಹೊಡೆದರೂ ಕೂಡ ನೋವಿನಿಂದ ಅಷ್ಟು ನರಳಲ್ಲ ಬಿದ್ದವ, ಇವರ ಮಾತಿನಿಂದ ಅಷ್ಟು ನರಳತಾ ಇರ್ತಾನೆ, ಅಂಥ ಕಡೆಗೆ ಹೋಗಬೇಡಿ. ಹೇಳ್ತಾರೆ ನ ತಥಾ ತಪ್ಯತೆ ಬಿದ್ದ ಪುಮಾನ್ ಬಾಣೈ ಬಾಣೈರ್ಹಿ ಮರ್ಮಗೈಹಿ ಯಥಾ ತುಂದಂತಿ ಮರ್ಮಸ್ಥಾಹ ಅಸತಾಂ ಪರುಶೇಷವಹ. ದುಷ್ಟರಾದಂಥವರು ಆ ದುಷ್ಟವಾದ ಮಾತಿನಿಂದ ಎಷ್ಟು ನೋಯಿಸ್ತಾರೆ ಅಂಥ ನೋವು ಬೇರೆಯವರ ಬಾಣದಿಂದಲೂ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ರುದ್ರದೇವರ ಮಾತುಗಳೆಲ್ಲ ಬರ್ತಾ ಇವೆ. ಆದ್ದರಿಂದ ಸಜ್ಜನರಾದವರು ಸಾಧನೆಯಲ್ಲಿರಬೇಕಾದರೆ, ಸಾಧನ ಅಂದ್ರೆ ದೇವರ ಸ್ಮರಣೆ, ದೇವರ ಸ್ಮರಣೆಯಲ್ಲಿರಬೇಕಾದ್ರೆ ತಪ್ಪಿಸುವಂತಹ ಮನಸ್ಸು, ಯಾರ ಮನಸ್ಸಿಟ್ಟುವಂತ ದುಃಖವಂತ ಅಲ್ಲೇ ಕೂತಿರುತ್ತೆ. ಅಲ್ಲಿಂದ ಸೆಳಕೊಂಡು ಮತ್ತೆ ದೇವರತ್ರ ಬರೋದು ಕಷ್ಟ ಆಗ್ಬಿಡುತ್ತೆ. ಒಂದು ವಾರವೋ ಎರಡು ವಾರವೋ ಮೂರು ವಾರವೋ ಬೇಕಾಗ ಮತ್ತೆ ಯಾರೋ ಬರಂತಾರೆ, ಮತ್ತೆ ಶುರು. ಇದೇನ್ ಮಾಡಬೇಕು? ಒಂದ ಯಾರೊಬ್ರು ಶಾಲೆ ಹಾಕಿ ಹೊದಿಸ್ಬಿಟ್ಟು ಒಂದು ಏನು ಸರ ಹಾಕ್ಬಿಟ್ಟು ನೀವು ಇಂಥವ್ರು ಅಂತ ಹೇಳ್ಬಿಡ್ತಾರೆ. ಇನ್ನು ಅವ್ರನ್ನ ನೆನೆಸಿ ನೆನೆಸಿ ನಾನಿಂಥವ ನಾನಿಂಥವ ಅಂಬೋದ್ರೆ ದೇವರ ಮರ್ತೋಗಿರ್ತೀವಿ. ಇನ್ನೊಬ್ರು ಬೈದ್ರೆ ಅವ್ರ ನೆನೆಸಿ ನೆನೆಸಿ ನೆನೆಸಿ, ಒಟ್ಟಾರೆ ದೇವರ ನೆನಪಿಗೆ ಎರಡು ವಿರೋಧಿಗಳೇ. ಒಬ್ಬರು ನಮ್ಮನ್ನು ಸತ್ಕಾರ ಮಾಡುವುದು ವಿರೋಧಿಯೇ, ಅವರು ಚಿತ್ಕಾರ ಮಾಡುವುದು ವಿರೋಧಿ. ಎರಡಕ್ಕೂ ದೂರ ಇರೋ ಮಹಾರಾಯ, ನಿನಗೆ ಬೇಕಾಗಿದ್ದೇ ಮರೆತೋಗಿದ್ಯಾ, ಇಡೀ ಜೀವನ ಇದರಲ್ಲೇ ಕುದ್ದೋಗಿ ಮೇಲೆ ಕೇಳ್ತಾರೆ ಹೋಗಿದ್ದೇನು ಮಾಡಿದ್ದೇನು ಅಂದ್ರೆ ದೇವರ ಸ್ಮರಣೆ ಬಿಟ್ಟು ಎಲ್ಲ ಮಾಡಿ ಬಂದೇ ಹೇಳಬೇಕಾಗ್ತದೆ. ಅದಕ್ಕೆ ಹೇಳ್ತಾ ಇದ್ದ. ಇನ್ನ ಒಂದು ವೇಳೆ ಅಂಥ ಕಡೆ ಹೋದರೆ ಅವರೇನ್ ಮಾಡ್ತಾರೆ, ನಮ್ಮನ್ನ ಬೈದ್ರೆ ಚೂರೇ ನೋವಾಗುತ್ತೆ ನಮಗೆ, ಅವ್ರು ಚೆನ್ನಾಗಿ ಗೊತ್ತಿರುತ್ತೆ. ನಮಗೆ ಯಾರು ಪ್ರಾಣವೋ ಅವರನ್ನ ಬೈತಾರೆ, ನಮಗೆ ಯಾರು ಪ್ರಾಣವೋ ಅವರನ್ನ ಬೈಲಿಕ್ಕೆ ಶುರು ಮಾಡ್ತಾರೆ. ಅದು ಶುರು ಮಾಡಿದ ಕೂಡಲೇ ಹಿಂಡಿದಂತೆ ಆಗ್ತಾ ಇರೋದು. ಇವೆಲ್ಲ ಸಹಜ ಮನೆಗಳಲ್ಲಿ, ಅತ್ತೆ ಸೊಸೆ ಅಥವಾ ನಾನಾ ರೀತಿ ಎಲ್ಲಾ ಏನಿರುತ್ತಲ್ಲ ಇವೆಲ್ಲ ಇಂಥದ್ದೇ. ಸೊಸೆನೆ ಬೈಬೇಕಾದ್ರೆ ನೀನ್ ಹೀಗಿದ್ಯಾ ಹಾಗಿದ್ಯಾ ಅಂತ ಬೈದ್ರೆ ಸೊಸೆಗೆ ಚೂರೇ ನೋವಾಗುತ್ತೆ. ನಿಮ್ಮಪ್ಪ ಹೀಗೆ ನಿಮ್ಮಮ್ಮ ಹೀಗೆ ಅಂತ ಶುರು ಮಾಡಿದ ಕೂಡಲೇ ಚೊಚ್ಚಿದಂತೆ ಆಗ್ತಾ ಇರುತ್ತೆ ಆ ಸೊಸೆಗೆ. ಹೌದಾ? ಎಲ್ಲಾ ಸೊಸೆ ಅಂದ್ರೆ ಇವಾಗ ಅತ್ತೆಯರುಂತ ಯಾರಾಗಿರ್ತಾರೆ, ಎಲ್ಲ ಮೊದಲು ಪೂರ್ವಕಾಲದ ಸೊಸೆಯರೇ ಅಲ್ವಾ, ಎಲ್ಲರೂ ಅನುಭವಿಸಿ ಬಂದಿರ್ತಾರೆ. ಆ ನೋವು ಕೊಡೋದ್ರಲ್ಲಿ ಹೇಗೆ ಅಂತ ಎಕ್ಸ್ಪರ್ಟ್ಸ್ ಇರ್ತಾರೆ ಅದರಲ್ಲಿ. ನಮ್ಮವರು ಅಂತ ಯಾರಿರ್ತಾರೆ ಅವರನ್ನ ಬೈದಾಗ ಇವರಿಗೆ ಆಗುವಷ್ಟು ನೋವು, ಇವರನ್ನೇ ಬೈದ್ರೆ ಆಗಲ್ಲ ಅಂತ ಅವ್ರು ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಯಾರು ಬೇಕಾಗಿರುತ್ತೆ ಅವರನ್ನೇ ಬೈದು 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 ಹಿಂಡತಾ ಇರ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ. ಒಂದು ವೇಳೆ ಏನಾಯ್ತು, ಇಲ್ಲಿ ಹೊರಟೇ ಹೋಗ್ತಾ ಇದ್ದಾಳೆ, ಏನಾದ್ರೂ ಸರಿ ನಾನು ಹೋಗ್ತೇನೆ ಹೇಳಿದ್ರು. ಮರಣಾಯ ಕಲ್ಪತೆ, ನೀನು ಹೋದರೆ ಸಾವಿಗೆ ಕಾರಣ ಆಗುತ್ತೆ ಅಂತ ಹೇಳಿದರೆ ಆದರೂ ಪರವಾಗಿಲ್ಲ ಅಂತ ಹೋದ್ಲು. ಅವಾಗ ಹೇಳ್ತಾರೆ ಯಾಕೆ ಹಾಗೆ ಹೋದ್ಲಾಕೆ, ಆಕೆ ನಮ್ ಥರ ಹೆಣ್ಮಗಳ, ಸತೀದೇವಿ ಅಂದ್ರೆ ಅಪರೋಕ್ಷ ಜ್ಞಾನಿ, ರುದ್ರದೇವರ ಹೆಂಡತಿ ಅಂದ್ರೆ ಮಿನಿಮಮ್ ಅಪರೋಕ್ಷ ಜ್ಞಾನ ಇರಬೇಕಲ್ಲ, ಬಾಹ್ಯಾಪರೋಕ್ಷ ಇರಬೇಕಲ್ಲ, ಮಹಾಜ್ಞಾನಿ ಆಗಿರಬೇಕಲ್ಲ. ಅಂಥ ಜ್ಞಾನಿ, ಅಪರೂಪವಾದಂತಹ ಬಿಂಬಾಪರೋಕ್ಷ ಆಗಿರತಕ್ಕಂತಹ ಮಹಾನುಭಾವರು ಇವರೆಲ್ಲ ಸಾಧನದಲ್ಲಿ ಮಾಡ್ತಾ ಇದ್ದಾರೆ. ಇಂಥವರಿಗೆ ಕೈಲಾಸದ ಮೇಲೆ ಹೋಗುವವರು ಯಾರು ಅಂತ ಗೊತ್ತಿಲ್ವಾ? ಯಾಕೆ ಅವರಲ್ಲಿದ್ದು ಕರ್ಕೊಂಡು ಹೋಗೋದೇ ಈಕೆ, ಆಕೆ ಗೊತ್ತಿಲ್ವಾ? ಮತ್ತೆ ಗಂಡನ ಕೇಳ್ತಾ ಇದ್ದಾಳೆ ಅಂದ್ರೆ ಅರ್ಥ ಅಂದ್ರೆ ಗಂಡನ್ನ ಬೈದ ಅಪ್ಪನ ಹೆಸರು ದಕ್ಷ, ಆತನ ಮಗಳಾದ್ದರಿಂದ ತನಗೆ ಹೆಸರು ದಾಕ್ಷಾಯಣಿ ಅಂತ ಬಂತು. ಗಂಡನ ಬೈದಾಗಲಿಂದ ಗಂಡ ತನ್ನನ್ನ ದಾಕ್ಷಾಯಣಿ ದಾಕ್ಷಾಯಣಿ ಅಂತ ಕರೆದಾಗೆಲ್ಲ ಗಂಡನ ಬೈದ ಅಪ್ಪನ ಮಗಳೇ ಅಂತ ಚುಚ್ಚುತ್ತಾ ಇದೆ ಮನಸ್ಸಿನಲ್ಲಿ. ಅವರೇನಂದಿಲ್ಲ, ಇವರಿಗೆ ಚುಚ್ಚುತ್ತಾ ಇದೆ, ಅಯ್ಯೋ ಇಂಥ ಅಪ್ಪನ ಮಗಳಾಗಿದ್ದಕ್ಕೆ ನನಗೆ ಇದು ಬಂತಲ್ಲ, ಇದು ಬಿಡಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ಈ ಶರೀರ ಇದ್ದಷ್ಟು ಕಾಲ ಅವ ಹೆಸರಿರುತ್ತೆ, ಈ ಶರೀರ ಸುಟ್ಟಾಕ್ಬಿಟ್ರ ಆಯ್ತು ಅಂತ ಮೊದಲೇ ಸಂಕಲ್ಪ. ಯಾವಾಗ ರುದ್ರದೇವರನ ಸಭೆಯಲ್ಲಿ ಬೈದಾಗಲೇನೆ ಸಂಕಲ್ಪ ಮಾಡಿಕೊಂಡಿದ್ದು, ಅದಕ್ಕೆ ರುದ್ರದೇವರ ಬಾಯಿಯಿಂದ ಮರಣಾಯ ಕಲ್ಪತೆಯನ್ನು ತಥಾಸ್ತು ಅಂತ ಹೊರಟಿದ್ದಾಳೆ, ಅದಕ್ಕೆ ನಾನು ಹೊರಟಿದ್ದೇನೆ ದೇಹ ಸುಳ್ಳಿಕ್ಕೆ ಹೊರಟಿದ್ದೇನೆ ಅಂತ ಹೊರಟಿದ್ದಾಳೆ. ಹಾಗೆ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಹೋದಾಗ ದೊಡ್ಡವರ ತನ್ನ ಪತಿನಿಂದ ಕೇಳಿದರೆ ಏನು ಮಾಡಬೇಕು? ಅವಾಗ ಹೇಳ್ತಾ ಇದ್ದಾರೆ ಕರ್ಣೋಪಿಧಾಯ ನಿರಯಾತ್ ಯದಿ ಅಕಲ್ಪ ಈಶೆ, ಇನ್ನ ಧರ್ಮ ವಿತರಿಯ ಘೃಣಿಭಿ ನೃಭಿ ನೃಭಿರಸ್ಯ ಮಾನೇ ಛಿಂದ್ಯಾತ್ ಪ್ರಸಹ್ಯ ಋಷಧಿ ಮಸತಾಂ ಪ್ರಭುಶ್ಚೇತ್ ಜಿಹ್ವಾಮಸೂನಪಿ ತತೋ ವಿಸೃಜೇತ್ ಸಧರ್ಮ. ಇಲ್ಲಿ ಹೇಳ್ತಾ ಇದ್ದಾರೆ ಎವಂ ಪತ್ಯಾ ನಿಷಿದ್ಧೇಪಿ, ಗಂಡ ಬೇಡ ಅಂತ ಹೇಳಿದ್ದು ಕೂಡ ಭಾವಿ ಕಾರ್ಯವಶಾತ್ ತತ್ರಗತ, ಅಲ್ಲಿಗೆ ಮುಂದೆ ಕಾರ್ಯ ಆಗಬೇಕಾಗಿದೆ ಅದರ ವಶದಿಂದ ಹೋಗಿದ್ದಾಳೆ ಅಲ್ಲಿಗೆ. ಅಲ್ಲಿ ತದುಕ್ತ ಪ್ರಕಾರೇಣ ತತಃ ಅಲಬ್ಧಮಾನ ಪತ್ಯುಃ ನಿಂದಾಂ ಪಿತೃಪದಾಂ ಷಣ್ವಾನಾ ಆಹ. ಆ ಗಂಡನ್ನ ಬೈತಾ ಇದ್ದರೆ, ಅಪ್ಪ ಬೈತಾ ಇದ್ದರೆ ಅದನ್ನು ಕೇಳಿ ದುಃಖ ಪಡ್ತಾ ಹೇಳ್ತಾ ಇದ್ದಾಳಂತೆ. ಧರ್ಮ ಪ್ರವರ್ತಕೆ ಮಹಾತ್ಮನಿ, ಮಹಾತ್ಮರಾಗಿರತಕ್ಕಂಥ ರುದ್ರದೇವರು ಮಹಾತ್ಮನಿ, ಭೂತ ದಯಾಶೂನ್ಯೈಹಿ ನೃಭಿಹಿ ಸಭಾದವು ನಿಂದ್ಯಮಾನೆ ಸತಿ. ಚೂರೂ ಒಂದು ಕರುಣೆ ಇಲ್ಲದೆ ಅಂದ್ರೆ ಎಚ್ಚರವಿಲ್ಲದೆ ಅವರನ್ನ ನಿಂದ ಮಾಡೋ ಕಾಲಕ್ಕೆ ಯತ್ ಯದಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಬಹಳ ಚೆನ್ನಾಗಿ ಇವರ ಪಂಕ್ತಿ ಚೆನ್ನಾಗಿರುತ್ತೆ. ಸ್ವಯಂ ಅಸಮರ್ಥ, ಒಂದು ವೇಳೆ ಅವರು ತನ್ನವರನ್ನ ನಿಂದ ಮಾಡತಾ ಇದ್ರೆ, ತಾನು ಅಸಮರ್ಥನಾಗಿದ್ರೆ ಅವರನ್ನ ಖಂಡನ ಮಾಡಲಿಕ್ಕೆ, ಅವಾಗೆ ಕರ್ಣೌ ಹಸ್ತಾಭ್ಯಾಂ ಪಿದಾ ಪಿದಾಯ ತತಃ ಸ್ಥಾನಾತ್ ಗಚ್ಚೇತ್. ಕಿವಿ ಮುಚ್ಚಿಕೊಂಡ್ಬಿಟ್ಟು ಹೊಡೋಬೇಕಂತಲಿಂದ. ನಿಂದಾಂ ಭಗವತ ಶೃಣ್ವನ್ ತತ್ಪರಸ್ಯ ಜನಸ್ಯ ವಾ ತಥೋ ನಾಪೈತಿ ಯಸ್ಸೋಪಿ ಯಾತ್ಯತಃ ಸುಗ್ರಚ್ಯುತ. ದೇವರ ನಿಂದ, ಅವರ ಜನರ ನಿಂದ ಎಲ್ಲಾದರೂ ಆಗ್ತಾ ಇದ್ರೆ, ಅಲ್ಲಿಂದ ಯಾವನು ಹೊರಟೋಗಲ್ಲವೋ ಅವನೂ ತಕಳಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. ಇನ್ನು ಹೇಳ್ತಾ ಇದ್ದಾರೆ, ಅಪಿ ಪಕ್ಷಾಂತರಮಿ ಅಸೂನ್ವ ವಿಸೃಜೇತ್ ಹೇಳ್ತಾ ಇದ್ದಾರೆ. ಅಸಮರ್ಥ ಕೇಳಿದ ಮೇಲೆ ಅಲ್ಲಿರ್ಲಿಕ್ಕೆ ಅವರು ಖಂಡನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎದ್ದು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ತನಗೆ ಸಾಮರ್ಥ್ಯ ಇತ್ತಾ ಶಿಕ್ಷೆ ಮಾಡಬೇಕಂತ ಅವರಿಗೆ. ದೇವ ಸಜ್ಜನರ ನಿಂದ ಆದಾಗ ಅದು ಕೇಳಿದ ಕೂಡಲೇ ಶಿಕ್ಷೆ ಮಾಡಬೇಕಂತೆ. ಒಂದು ವೇಳೆ ವಿಶೇಷ ಹೇಳ್ತಾರೆ, ತದಾ ಋಷತೀಂ ಪರುಷಭಾಷಣೀಂ ಅಸತಾಂ ಜಿಹ್ವಾಂ ಪ್ರಗಖ್ಯ ಬಲಾಕೃತ್ಯ ಛಿಂದ್ಯಾತ್. ಅವರನ್ನ ವಿಶೇಷವಾಗಿ ಅವರ ನಾಲಿಗೆಯಾದರೂ ಕತ್ತರಿಸಬೇಕು, ಅಥವಾ ಅಸೂನ್ವಾ ಹರೇತ್ ಅವರ ಪ್ರಾಣವಾದರೂ ತೆಗೆದು ಬಿಡಬೇಕು. ಇದು ಭೀಮಸೇನ ದೇವರು ಮಾಡಿದಂತಹ ಕೆಲಸ. ಇನ್ನ ನಾಶ್ಚರ್ಯಮೇತತ್ ಇದು ಅಸತ್ಸು ಸರ್ವದಾ ಮಹದ್ವಿನಿಂದ ಗುಣಪಾತ್ಮವಾದಿಷು ಶಿರ್ಷ್ಯ ಮಹಾಪುರುಷ ಪಾದ ಪಾಂಸುಭಿ ನಿರಸ್ತ ತೇಜಸ್ಸು ತದೇವ ಶೋಭನಂ. ಇದನ್ನೇ ಹೇಳ್ತಾ ಇದ್ದಾರೆ. ಒಂದು ವೇಳೆ ಕರ್ಣವು ಪಿಧಾಯ ನಿರ್ಗಮೇಪಿ, ಕಿವಿಗಳು ಮುಚ್ಚಿಕೊಂಡು ಹೋದರೂ ಕೂಡ ಅವರೇನ್ ಮಾಡುತ್ತಾರೆ, ತೈಹಿ ನಿಂದ ಕೈಹಿ ನಿಗಡಾದಿನಾ ನಿಬದ್ಧ. ಇವರು ಹೋಗ್ತಾ ಇದ್ದಾರೆ ಅಂತ ನೋಡಿಕೊಂಡ್ಬಿಟ್ಟು ಇವರನ್ನ ಕಟ್ಟಿ ಹಾಕಿ, ಅವರು ಒಂದು ವೇಳೆ ಪುನಃ ಪುನಃ ಪ್ರತಿದಿನ ನಿಂದನೆ ಕೃತೆ, ಅವರನ್ನ ಕಟ್ಟಿ ಹಾಕಿ ಮತ್ತ ನಿಂದ ಮಾಡುತ್ತಾ ಬಂದರೆ ಬಹುದಿನಾನಿ ಪರೀಕ್ಷಾ, ತುಂಬಾ ದಿನ ನೋಡಬೇಕಂತೆ. ಹಾ ದೇಹಂ ತ್ಯಕ್ಷ್ಯಾಮಿ ತುದಿತೇಪಿ ಪುನಃ ಪುನಃ ನಿಂದನೆ ಕೃತೆ. ನೋಡಿ, ನೀವೆಲ್ಲ ಹೀಗೆ ಬೈತಾ ಇದ್ರೆ ನಮ್ಮವರನ್ನ ಸಜ್ಜನರನ್ನ ನಾನು ಶರೀರವೇ ಬಿಟ್ಟು ಬಿಡುತ್ತೇನೆ ಅಂತ ಹೇಳಿದ್ರೂ ಕೂಡ ಮತ್ತು ಅವರು ನಿಂದ ಮಾಡುತ್ತಾ ಇದ್ರೆ ದೇಹೋಪಿ ತ್ಯಾಜ್ಯ, ದೇಹವನ್ನೇ ತ್ಯಾಗ ಮಾಡಿ ಇದು ಪರಿಸ್ಥಿತಿ ಅಲ್ಲಿ ಬಂತು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಯಾರೇ ಕಟ್ಟೆ ಆಗ್ತಾರೆ, ಬಂಧನದಿಂದ ಯಾರು ಕಟ್ಟೆ ಆಗ್ತಾರೆ? ಆ ಬಂಧನ ಅಲ್ಲ, ಎಂಥ ಬಂಧನ ಇರುತ್ತೆ, ಮನೆಯಿಂದ ಹೊರಗೆ ಹೋಗ್ಲಿಕ್ಕಿರಲ್ಲ ಇರಲಿಕ್ಕಿರಲ್ಲ ಅಂತ ಬಂಧನ ಇರುತ್ತೆ. ಹೌದಾ? ಬಹಳ ಜನ ಹೇಳ್ಕೊಂಡಿರುತ್ತ ಪಾಪ ಅಂತವ್ರು ಇರ್ತಾರೆ. ಗಂಡ ಒಳ್ಳೆಯವನಿರ್ತಾನೆ, ಮಕ್ಕಳು ಆಗಿರ್ತಾರೆ, ಅವರು ಮುತ್ತಿನಂತವರು ಇರ್ತಾರೆ, ಈ ಪಕ್ಕದವರು ಇರ್ತಾರಲ್ಲ, ಹುರುಪಾತ ಶುರುವಾಗಿರುತ್ತೆ. ಬಿಟ್ಟು ಹೋಗ್ಲಿಕ್ಕ ಗಂಡ ಮಕ್ಕಳು ಒಳ್ಳೆಯವರು ಇರೋಣ ಅಂತ ಹೇಳಿದರೆ ಕೆಲವರು ಪಾಪ ಹೇಳ್ಕೊಳ್ತಾ ಇದ್ರು, ಇಟ್ಟಿಗೆಯಿಂದ ಕೈ ಕಾಲಿಗೆ ಹೊಡಿತಾ ಇದ್ರು ಆಕೆಗೆ. ಇಂಥ ಪರಿಸ್ಥಿತಿ ಇದೆ ಅಂತ ನಮ್ಮ ಹತ್ರ ಬಂದಾಗ ನಾವು ಅವ್ರಿಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಆಕೆಗೆಲ್ಲ ಉಪಚಾರ ಮಾಡಿಸಿದ್ದು ಇದೆ. ಇಂಥ ಪರಿಸ್ಥಿತಿ ಮತ್ತೇನು ಮಾಡಬೇಕು ಗೊತ್ತಿ? ಹೇಳ್ತಾ ಇದ್ದಾರೆ, ಇಂಥ ಪರಿಸ್ಥಿತಿ ಇರುತ್ತೆ, ಇರ್ಲಿಕ್ಕಿಲ್ಲ, ಬಿಡ್ಲಿಕ್ಕಿಲ್ಲ, ಹೋಗ್ಲಿಕ್ಕಿಲ್ಲ, ಇಂಥ ಪರಿಸ್ಥಿತಿ ಇದ್ದ ಕಾಲಕ್ಕೆ ಸಹಿಸಿಕೊಂಡಿರಿ. ಆದರೆ ಅಲ್ಲಿ ಹೇಳ್ತಾರೆ, ಸಜ್ಜನರ ನಿಂದ ದೊಡ್ಡವರ ನಿಂದ ಬಂತ ತಡ್ಕೋಬೇಡಿ, ಈ ರೀತಿ ಮಾಡಿ ಅಂತ ಹೇಳ್ತಾರೆ. ಅದು ಕೂಡ ಬಹಳ ಕಷ್ಟವಾದ್ದಿದು, ಬಹಳ ಕಷ್ಟವಾದ, ಎಲ್ಲರಿಗೂ ಸಾಧ್ಯ ಇಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ, ಆದಷ್ಟು ಅದನ್ನ ಕೇಳುವುದು ಬಿಟ್ಟುಬಿಡಿ. ಅವರ ಸುಮ್ಮನೆ ಇರಲ್ಲ, ಇದೇ ಶುರು ಮಾಡುತ್ತಾರೆ. ದಿನಾಗ್ಲೂ ಬೆಳಿಗ್ಗೆ ಎದ್ದಪ್ಪ ನಿತ್ಯಾನೇಕ ತರ ಶುರು ಮಾಡ್ತಾ ಇರ್ತಾರೆ. ನಿಮ್ಮವ್ರು ಹೀಗೆ, ನಿಮ್ಮವರಿಗೆ, ನಿಮ್ಮವ್ರು ಹೀಗೆ ಎಂಬುದೇ ಶುರು ಮಾಡ್ತಾ ಇರ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ. ಹ ಇವರು ಯಾಕೆ ಹೀಗೆ ಮಾಡುತ್ತಾ ಇದ್ದಾರೆ? ಮಹದ್ವಿನಿಂದ ಸರ್ವದ ಹೇಳ್ತಾರೆ. ಈ ದುಷ್ಟರಲ್ಲಿ ದೊಡ್ಡವರನ್ನ ನಿಂದಾ ಮಾಡೋದು ಎಂಬುದು ಏನು ಆಶ್ಚರ್ಯವಲ್ಲ. ಶೇರ್ಷ್ಯ ಈರ್ಷ್ಯ ಇರುತ್ತೆ. ದೊಡ್ಡವರನ್ನು ನೋಡಿದಾಗ ಅವರು ನಮಕ್ಕಿಂತ ಮೇಲೆ ಬಂದ್ರು, ನಾವು ಇಷ್ಟು ವರ್ಷ ಬಿದ್ದಿದ್ವು, ನಮ್ಮನ್ನ ಯಾರು ಹಿಡಿಸ್ಕೊಂಬಲ್ಲ, ಇವ್ರು ಬಂದು 2 ವರ್ಷ ಆಯ್ತು ಮೇಲಕ್ ಬಂದ್ರು, ಯಪ್ಪಪ್ಪ ಅಂತ ಹೊಟ್ಟೆಯಲ್ಲಿ ಉರಿ, ನಾನಾ ರೀತಿ ಉರಿ. ಇವರಿಗೇನಪ್ಪ ಇಂಥದ್ದು ಬರ್ತಾ ಇದೆ, ನಮಗೆ ಬಂದಿಲ್ಲಲ್ಲ. ಇದು ಎಲ್ಲಾ ಬೆಂಕಿ ಉರಿತಾನೇ ಇರುತ್ತೆ. ಈ ತರ ಇದ್ದ ಕಾಲಕ್ಕೆ ಅವಾಗ ಏನು ಮಾಡುತ್ತಾರೆ? ಮಹದ್ವೇನಿಂದ ಸಜ್ಜನರನ್ನ ದ್ವೇಷ ಮಾಡುವುದೇ, ನಾನಾ ರೀತಿಯಾಗಿ ಅವರ ಮೇಲೆ ಕಲ್ಲು ಚೆಲ್ಲಕ್ಕೆ ಶುರು ಮಾಡುತ್ತಾರೆ. ಅವರೇನು ಶುದ್ಧರಾಗಿರುತ್ತಾರೆ, ಅವರ ಮೇಲೆ ನಾನಾ ರೀತಿಯಲ್ಲಿ, ಅವರ ಕ್ಯಾರೆಕ್ಟರ್ ಮೇಲೂ ಕೂಡ ಕಲ್ಲು ಹಾಕ್ಲಿಕ್ಕೆ ಶುರು ಮಾಡುತ್ತಾರೆ. ಅದು ಬೆಂಗಳೂರಲ್ಲಿ ಮಹಾಪ್ರಸಿದ್ಧ, ಎಲ್ಲಾ ಕಡೆ ಪ್ರಸಿದ್ಧ, ಎಲ್ಲಾ ಕಡೆ ಕೂಡ. ಯಾರು ನಮಗಾಗಲ್ಲ ಅವ್ರನ್ನ ಕೆಳಗೆ ಹಾಕಿ ತೊಳಿಬೇಕಾ, ಏನಕ್ಕೇನ ಪ್ರಕಾರೇಣ ಅವನ ಕೆಳಗೆ ಹಾಕ್ಬಿಟ್ರೆ ಸಾಕು ಅಂತ ಶುರು ಆಗ್ತಾ ಇರುತ್ತೆ. ಅದನ್ನ ಹೇಳ್ತಾರೆ. ಅದಯ್ಯ ಯಾಕಾಗ್ ಮಾಡ್ತಾರೆ ಅಂದ್ರೆ, ಅವ್ರು ಹೇಳ್ತಾರೆ ತದೇವ ಶೋಭನಂ, ಅವ್ರಿಗೆ ಅದೇ ಶೋಭನ. ಯಾಕೆ? ಈರ್ಷೆಯಿಂದ, ಹೊಟ್ಟೆ ಉರಿಯಿಂದ ಅವರು ದುಃಖ ಪಡ್ತಾ ಇರ್ತಾರೆ. ಅವರಲ್ಲಿ ಅದು ಬಿಟ್ಟರೆ ಇನ್ನೇನು ಬರುತ್ತೆ? ಮಹಾಪುರುಷ ಪಾದ ಪಾಂಸುಭಿ ನಿರಸ್ತ ತೇಜಸ್ಸು. ಅವರಲ್ಲಿ ಏನು ತೇಜಸ್ ಇರುತ್ತೆ ಅವೆಲ್ಲ ಅವರು ಯಾರು ನಿಂದ ಮಾಡುತ್ತಾ ಇರ್ತಾರೆ ಆ ಸಜ್ಜನರ ಪಾದ ಪಾಂಸುಗಳು, ಪಾದ ಧೂಳಿ ಅವರ ತೇಜಸ್ಸನ್ನೆಲ್ಲ ನಿರಾಕರಣೆ ಮಾಡಿಬಿಟ್ಟಿರುತ್ತೆ. ಆದ್ದರಿಂದ ಇಂಥವರ ಸಂಪರ್ಕ ಮಾಡಬೇಡಿ, ದೊಡ್ಡವರ ನಿಂದ ಮಾಡಬೇಡಿ, ನಿಮ್ಮ ಪುಣ್ಯ ಉಳಿಯಬೇಕು. ಅದೇನಾಗತ್ತೆ, ಸಾಮಾನ್ಯವೆಲ್ಲ ಪರವಾಗಿಲ್ಲ, ಎಲ್ಲಿ ತೊಂದರೆ ಬರುತ್ತೆ ಅಂದ್ರೆ ನಮ್ಮ ಪಾಡಿಗೆ ನಾವಿದ್ರು ಅಂಥವ್ರು ನಮಗೆ ಸಿಗ್ತಾರೆ, ಮನೆಗೆ ಬಂದು ಕೊಡ್ತಾರೆ ಅಲ್ವಾ. ಮನೆಗೆ ಬಂದು ಕೂತು ನಾವೇನು ಕರಿಬೇಕಾಗಿಲ್ಲ, ಹೊರಗೆ ಬರ್ತಾರೆ, ಫೋನು ಮಾಡ್ತಾರೆ, ಫೋನ್ ಮಾಡಿ ಇದೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ. ಕೇಳಿದ್ರು ಸಾಕು, ನಮ್ಗೆ ದೋಷ ನೋಡಿ ಕಲಿ. ನಾವು ಸುಮ್ಮನೆ ಮನೆಯಲ್ಲಿ ಕೂತಿದ್ರು ಫೋನ್ ಮೂಲಕ ತಿಳಿಸ್ತಾನೆ, ಅಥವಾ ಅವರನ್ನೇ ಡೈರೆಕ್ಟ್ ಕರ್ಕೊಂಡ್ಬಂದು ಇನ್ನ ನಾವು ಫೋನ್ ಆಫ್ ಮಾಡಿಬಿಟ್ರೆ ಡೈರೆಕ್ಟ್ ಮನೆ ಅಟ್ಯಾಕ್ ಮಾಡಿಬಿಡ್ತಾರೆ, ಬಿಡೋದೇ ಇಲ್ಲ. ಗಂಟೆ 2 ಗಂಟೆ ಆದ್ರೂ ಇದೇ ರಾಮಾಯಣ, ಅವ್ರು ಹೀಗೆ ಇವ್ರು ಹಾಗೆ, ಇವ್ರು ಹೀಗೆ ಇವ್ರು ಹೀಗೆ, ಇದೇ ಕಥೆ ಇರುತ್ತೆ. ಅದಕ್ಕೆ ಒಂದು ವೇಳೆ ಅಂಥವ್ರು ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತಾ, ಇಮ್ಮಿಡಿಯೇಟ್ ಮನೆಯಿಂದ ಹೊರಗೆ ಹೋಗ್ಬಿಟ್ಟು ಅವ್ರು ಹೋದ ಮೇಲೆ ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡೋಣ, ಪ್ರಾರಬ್ಧ ಕೂತಿರುತ್ತೆ. ಆ ರೀತಿ ಹೇಳ್ತಾ ಇದ್ದಾರೆ. ಸರ್ವೇ ಪ್ರಯಾಸಾಹ ಅಭವನ್ ವಿಮೋಘಾಹ ಕೃತಾಹ ಕೃತಾಹ ದೇವ ಗಣೇಶು ದೈತ್ಯೈ ಕೃಷ್ಣಾನುಕೂಲೇಶು ಯಥಾ ಮಹತ್ಸು ಕ್ಷುದ್ರೈ ಪ್ರಯುಕ್ತಾಹ ಉಷತಿ ರುಕ್ಷವಾಚ. ಹೇಳ್ತಾರೆ ಕೃಷ್ಣಾನುಕೂಲರಾಗಿರತಕ್ಕಂಥ ದೇವತೆಗಳಲ್ಲಿ, ಆ ದೇವಗಣಗಳಲ್ಲಿ ದೈತ್ಯರು ಏನೇನು ಪ್ರಯಾಸ ಪಟ್ರು, ಅಭವನ್ ವಿಮೋಘಾಹ ಎಲ್ಲವೂ ತುಂಡು ತುಂಡಾಯಿತಯ್ಯ. ಆದ್ದರಿಂದ ಈ ಯಾರ್ಯಾರು ಕ್ಷುದ್ರರಾಗಿರತಕ್ಕಂಥ ಯಾರ್ಯಾರಿದ್ದಾರೆ ಅವರು ಸಜ್ಜನರನ್ನ, ಕೃಷ್ಣನಿಗೆ ಅನುಕೂಲರಾದಂಥ ಸಜ್ಜನರನ್ನ ದ್ವೇಷ ಮಾಡಲಿಕ್ಕೆ ಹೊರಟರೆ ಅದವರನ್ನ ಏನೂ ಮಾಡಲಿಕ್ಕಾಗಲ್ಲ. ದೊಡ್ಡ ಸಮುದ್ರ ನಾನಾ ರೀತಿ ತರಂಗಗಳು ಅಪ್ಪಳಿಸಿ ಹಾಕ್ಲಿಕ್ಕೆ ಬಂದರೂ ಕೂಡ ಪರ್ವತ ಸಮುದ್ರ ಮಧ್ಯದಲ್ಲಿ ನಿಂತದ್ದು ಎಷ್ಟೇ ತರಂಗಗಳು ಅಪ್ಪಳಿಸಿ ಹಾಕಿದರೂ ನಿಶ್ಚಲವಾಗಿ ಮಾತಾಡದೆ ಸುಮ್ಮನೆ ಇರುತ್ತೋ ಅಂಥ ಆಕಣಾಶ್ಮ ಸಮರಾದ ವಾಯುದೇವರ ಉಪಾಸನೆ ಮಾಡತಕ್ಕಂಥ ಯಾರು ಯಾರು ಸಜ್ಜನರಿದ್ದಾರೆ ಅವರಿಗೆ ದುಷ್ಟರು ಮಾಡತಕ್ಕಂಥ ಏನೇನು ಬಂದರೂ ಕೂಡ ಅವರನ್ನೇನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ ಅಷ್ಟೇ.